आप सुन रहे हैं रेडियो रवीश।
नमस्कार, मैं रवीश कुमार। दिस पॉडकास्ट हैज बीन जनरेटेड बाय आर्टिफिशियल इंटेलिजेंस। द वॉइस यू विल नाउ हियर इज नॉट माइंड बट जनरेटेड बाय अ मशीन। वी आर ट्राइंग टू रीच न्यू ऑडियंसेस एंड दस मेकिंग यूज ऑफ व्हाट एआई हैज टू ऑफर। देयर माइट बी सम ट्रांसलेशन रिलेटेड इनएक्यूरेसीज। इन दैट केस प्लीज रेफर टू आवर मेन वीडियो।
ಎಸ್ಬಿಐನ ಸುಳ್ಳು ಮತ್ತು ಗವರ್ನರ್ನ ನಿರಂಕುಶ ವರ್ತನೆ ಬಯಲಾಗಿದೆ. ನಮಸ್ಕಾರ, ನಾನು ರವೀಶ್ ಕುಮಾರ್. ಚುನಾವಣಾ ಬಾಂಡ್ಗಳಿಂದ ಹಿಡಿದು ನಿಮ್ಮ ವಾಟ್ಸ್ಆ್ಯಪ್ನಲ್ಲಿ ಕಾಣಿಸಿಕೊಳ್ಳುವ ಪ್ರಧಾನಿ ಪತ್ರದವರೆಗೆ ಮೋದಿ ಸರ್ಕಾರ ಮತ್ತು ಅದು ನೇಮಿಸಿದ ರಾಜ್ಯಪಾಲರು ಸಾಂವಿಧಾನಿಕ ನಿಯಮಗಳು ಮತ್ತು ನೀತಿ ಸಂಹಿತೆ ಉಲ್ಲಂಘಿಸಿ ಸಿಕ್ಕಿಬಿದ್ದಿದ್ದಾರೆ. ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಪ್ರಧಾನಿಯವರ ಪತ್ರವನ್ನು ಈಗ ಕಳುಹಿಸುವುದಿಲ್ಲ ಎಂದು ಚುನಾವಣಾ ಆಯೋಗವು ಅದರ ವಿತರಣೆಯನ್ನು ಸ್ಥಗಿತಗೊಳಿಸಿದೆ. ಪತ್ರವನ್ನು ಕಳುಹಿಸುವುದು ಯಾರ ಕಲ್ಪನೆ ಎಂದು ಯಾರೂ ಪ್ರಶ್ನಿಸುವುದಿಲ್ಲ ಅಥವಾ ಅದನ್ನು ಬಹಿರಂಗಪಡಿಸುವುದಿಲ್ಲ. ಈ ಬಗ್ಗೆ ತೃಣಮೂಲ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ದೂರು ದಾಖಲಿಸಿದ್ದವು. ಇದು ತಪ್ಪು ಎಂದು ಸ್ವತಃ ಬಿಜೆಪಿಯವರಿಗೆ ಅರಿವಾಗಲಿಲ್ಲವೇ? ಹೀಗಾಗಬಾರದಿತ್ತು, ಏಕೆ ದೂರು ನೀಡಲಿಲ್ಲ? ನಡೆದಿರುವುದು ಸರಿಯಲ್ಲ, ಮುಂದೆ ಹೀಗಾಗುವುದಿಲ್ಲ ಎಂದು ಹೇಳಿಕೆ ನೀಡಬೇಕಿತ್ತು. ಈಗ ಸ್ಟೇಟ್ ಬ್ಯಾಂಕ್ನ ಸುಳ್ಳನ್ನು ತಿಳಿಸೋಣ. ಮುಂದೆ ನಾವು ತಮಿಳುನಾಡು ರಾಜ್ಯಪಾಲರನ್ನು ಚರ್ಚಿಸುತ್ತೇವೆ. ಅದರ ನಂತರ ಸುಪ್ರೀಂಕೋರ್ಟ್ನ ಸತ್ಯಪರಿಶೀಲನೆಯ ನಿಷೇಧವನ್ನು ನಾವು ಮಾಡುತ್ತೇವೆ. ಈ ಸಮಯದಲ್ಲಿ ಸರ್ಕಾರವು ತನ್ನ ಸ್ವಂತ ಲಾಭಕ್ಕಾಗಿ ಮಾಹಿತಿಯನ್ನು ಮತ್ತು ಸಂಸ್ಥೆಗಳನ್ನು ಹೇಗೆ ದುರ್ಬಳಕೆ ಮಾಡುತ್ತಿದೆ ಎಂಬುದನ್ನು ನೀವು ನೋಡುತ್ತೀರಿ. ಸ್ಟೇಟ್ ಬ್ಯಾಂಕ್ ಅಧ್ಯಕ್ಷ ದಿನೇಶ್ ಕುಮಾರ್ ಖೈರಾ ಅವರ ಹೆಸರನ್ನು ಸರಿಯಾಗಿ ನೆನಪಿಸಿಕೊಳ್ಳಿ. ಸೂಚನೆಯಂತೆ ಇಂದು ಅಫಿಡವಿಟ್ ಸಲ್ಲಿಸಿದ್ದಾರೆ. ಬ್ಯಾಂಕ್ ಈಗ ಖರೀದಿಸಿದ ಮತ್ತು ರಿಡೀಮ್ ಮಾಡಿದ ಬಾಂಡ್ಗಳ ಆಲ್ಫಾನ್ಯೂಮರಿಕ್ ಸಂಖ್ಯೆಗಳನ್ನು ಒದಗಿಸಿದೆ. ಈ ಕಾರ್ಯಕ್ಕಾಗಿ 4 ತಿಂಗಳ ಹಿಂದೆ ವಿನಂತಿಸಿದಾಗ ಬ್ಯಾಂಕ್ ಈ ಮಾಹಿತಿಯನ್ನು ತ್ವರಿತವಾಗಿ ಹೇಗೆ ನೀಡಿತು? ಸ್ಪಷ್ಟವಾಗಿ ಯಾರನ್ನಾದರೂ ರಕ್ಷಿಸಲಾಗಿದೆ, ಯಾರನ್ನಾದರೂ ಮರೆಮಾಡಲಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚುನಾವಣಾ ದೇಣಿಗೆ ಬಾಂಡ್ಗಳ ಬಗ್ಗೆ ಮಾಹಿತಿ ನೀಡಲು 4 ತಿಂಗಳ ಕಾಲಾವಕಾಶ ಬೇಕು ಎಂದು ಸುಳ್ಳು ಹೇಳಿರುವುದು ಸ್ಪಷ್ಟವಾಗಿದೆ. ಸುಪ್ರೀಂಕೋರ್ಟ್ ಒತ್ತಡ ಹೇರಿದಾಗ ಎಲ್ಲಾ ಮಾಹಿತಿಯನ್ನು ತಕ್ಷಣವೇ ಮಂಡಿಸಲಾಯಿತು. ಈ ಮಹತ್ವದ ಸುಳ್ಳನ್ನು ಬಯಲಿಗೆಳೆದು ಮತ್ತೊಂದು ಸುಳ್ಳನ್ನು ಪ್ರಚಾರ ಮಾಡಲಾಗುತ್ತಿದೆ. ಗರಿಷ್ಠ ದೇಣಿಗೆ ಪಡೆದಿರುವುದು ಬಿಜೆಪಿಯಿಂದಲ್ಲ, ಪ್ರತಿಪಕ್ಷಗಳಿಂದ. 56% ದೇಣಿಗೆಗಳನ್ನು ಪಡೆದ ಪಕ್ಷವು ತನಗೆ ಕನಿಷ್ಠ ಸ್ವೀಕರಿಸಿದೆ ಎಂದು ಹೇಳುತ್ತದೆ. ಇಂದು ಸುಪ್ರೀಂಕೋರ್ಟ್ನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಅನ್ವಯಿಸಲಾದ ಅದೇ ಪರಿಶೀಲನೆಯನ್ನು ತಮಿಳುನಾಡು ಗವರ್ನರ್ ಆರ್ ಎನ್ ರವಿ ಅವರಿಗೂ ನಿರ್ದೇಶಿಸಲಾಗಿದೆ. ಸಂವಿಧಾನಕ್ಕೆ ಹೇಗೆ ಬದ್ಧವಾಗಿರಬೇಕೆಂದು ಸುಪ್ರೀಂಕೋರ್ಟ್ ರಾಜ್ಯಪಾಲರಿಗೆ ಸೂಚನೆ ನೀಡಬೇಕಾದರೆ ಮತ್ತು ರಾಜ್ಯಪಾಲರು ಅದರ ಸೂಚನೆಗಳನ್ನು ಉಲ್ಲಂಘಿಸಿದರೆ ನಾವು ಅತ್ಯಂತ ಜಾಗರೂಕರಾಗಿರಬೇಕು ಮತ್ತು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಗಂಭೀರ ಬೆದರಿಕೆಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ಇಂದು ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು, ಅಟಾರ್ನಿ, ರಾಜ್ಯಪಾಲರು ಸಂವಿಧಾನವನ್ನು ಪಾಲಿಸದಿದ್ದರೆ ಸರಕಾರ ಏನು ಮಾಡುತ್ತದೆ ಎಂದು ಪ್ರಶ್ನಿಸಿದರು. ಸಂವಿಧಾನದ ಸೂಚನೆಗಳನ್ನು ಕಡೆಗಣಿಸುವ ಈ ರಾಜ್ಯಪಾಲರನ್ನು ಪ್ರಧಾನಿ ತಕ್ಷಣವೇ ತೆಗೆದುಹಾಕುತ್ತಾರೆ ಎಂದು ನಾವು ನಿರೀಕ್ಷಿಸಬಹುದೇ? ಆದಾಗ್ಯೂ ಆರ್ ಎನ್ ರವಿ ಅವರ ದುರ್ನಡತೆಯ ಮೊದಲ ನಿದರ್ಶನವಲ್ಲ, ಅವರನ್ನು ಶಾಶ್ವತವಾಗಿ ರಕ್ಷಿಸಲಾಗಿದೆ ಎಂದು ಸೂಚಿಸುತ್ತದೆ. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ, ಆದರೆ ಸರ್ಕಾರವೇ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಹಾಗಾದರೆ ತಾನು ನೇಮಿಸಿದ ರಾಜ್ಯಗಳು ಸಂವಿಧಾನವನ್ನು ಅನುಸರಿಸದಿದ್ದರೆ ಆ ಸರ್ಕಾರ ಏನು ಮಾಡಬೇಕು? ಇಂದು ನಾವು ನೋಡುತ್ತಿರುವುದನ್ನು ನಿರ್ಲಕ್ಷಿಸಿ ಕಾಂಗ್ರೆಸ್ ತನ್ನ ಯುಗವನ್ನು ಮರೆತಿರುವ ಅದೇ ಪ್ರತಿಕ್ರಿಯೆಯನ್ನು ನಾವು ಎಷ್ಟು ದಿನ ಸ್ವೀಕರಿಸುತ್ತೇವೆ? ಇದೊಂದೇ ಅಲ್ಲ, ತಮಿಳುನಾಡು ರಾಜ್ಯಪಾಲ ಆರ್ ಎನ್ ರವಿ ಅವರ ಕೃತ್ಯಕ್ಕೆ ಇಂದು ಚೀಮಾರಿ ಹಾಕಲಾಗಿದೆ. ಮೊದಲು ನ್ಯಾಯಾಲಯ ಏನು ಹೇಳಿದೆ ಎಂಬುದನ್ನು ಪರಿಗಣಿಸಿ ನಂತರ ನಾವು ವಿಷಯವನ್ನು ಮತ್ತಷ್ಟು ಚರ್ಚಿಸುತ್ತೇವೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರು ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅವರಿಗೆ ಹೇಳಿದರು ಮತ್ತು ಕ್ವೋಟ್, ಮಿಸ್ಟರ್ ಅಟಾರ್ನಿ ಜನರಲ್, ನಿಮ್ಮ ರಾಜ್ಯಪಾಲರು ಏನು ಮಾಡುತ್ತಿದ್ದಾರೆ? ಸುಪ್ರೀಂ ಕೋರ್ಟ್ ಅವರ ಅಪರಾಧವನ್ನು ತಡೆಹಿಡಿದಿದೆ ಮತ್ತು ರಾಜ್ಯಪಾಲರು ಅವರಿಗೆ ಪ್ರಮಾಣ ವಚನ ಬೋಧಿಸುವುದಿಲ್ಲ ಎಂದು ಹೇಳುತ್ತಾರೆ. ನಾವು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ದಯವಿಟ್ಟು ನಿಮ್ಮ ರಾಜ್ಯಪಾಲರಿಗೆ ತಿಳಿಸಿ, ನಾವು ಅದನ್ನು ಗಂಭೀರವಾಗಿ ಪರಿಗಣಿಸುತ್ತೇವೆ. ಮತ್ತು ಕ್ವೋಟ್, ಸುಪ್ರೀಂ ಕೋರ್ಟ್ ಶಿಕ್ಷೆಗೆ ತಡೆ ನೀಡಿದ ನಂತರ ಸಚಿವರನ್ನು ಪುನಃ ಸೇರಿಸಿಕೊಳ್ಳುವುದು ಸಾಂವಿಧಾನಿಕ ನೈತಿಕತೆಗೆ ವಿರುದ್ಧವಾಗಿದೆ ಎಂದು ರಾಜ್ಯಪಾಲರು ಹೇಗೆ ಹೇಳಿಕೊಳ್ಳುತ್ತಾರೆ? ಮತ್ತು ಕ್ವೋಟ್, ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್, ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಅವರ ಪೀಠವು ತಮಿಳುನಾಡು ಸರ್ಕಾರದ ಪ್ರಕರಣದ ವಿಚಾರಣೆ ನಡೆಸುತ್ತಿದೆ. ಈ ಪ್ರಕರಣದಲ್ಲಿ ಸಚಿವರಾಗಿ ನೇಮಕವಾಗಬೇಕಿದ್ದ ಶಾಸಕ ಕೆ ಪೊನ್ಮುಡಿ ಸೇರಿದ್ದರು. ಮುಖ್ಯಮಂತ್ರಿಗಳು ಅವರ ಹೆಸರನ್ನು ಶಿಫಾರಸು ಮಾಡಿದರು. ಆದರೆ ಶಾಸಕರ ಶಿಕ್ಷೆಗೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿದರೂ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸಲು ನಿರಾಕರಿಸಿದರು. ಪರಿಸ್ಥಿತಿ ಹೀಗಿದೆ. ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಿದ್ದು, ಇದಕ್ಕಾಗಿ ರಾಜ್ಯಪಾಲರಿಗೆ ಸೂಚನೆ ನೀಡುವಂತೆ ಸರ್ಕಾರ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿದೆ. ಈ ರೀತಿ ದೇಶವನ್ನು ನಡೆಸಲಾಗುತ್ತಿದೆ. ಯಾವುದರ ಬಗ್ಗೆಯೂ ಕಾಳಜಿಯಿಲ್ಲ. ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರು ತಮಿಳುನಾಡು ರಾಜ್ಯಪಾಲರ ಕಾರ್ಯವೈಖರಿ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಟಾರ್ನಿ ಜನರಲ್ಗೆ, ಈ ಪ್ರಕರಣದಲ್ಲಿ ರಾಜ್ಯಪಾಲರ ಕಾರ್ಯವೈಖರಿ ಬಗ್ಗೆ ನಾವು ಗಂಭೀರವಾಗಿ ಚಿಂತಿಸುತ್ತಿದ್ದೇವೆ. ನಾವು ಅದನ್ನು ನ್ಯಾಯಾಲಯದಲ್ಲಿ ಗಟ್ಟಿಯಾಗಿ ಹೇಳಲು ಬಯಸುವುದಿಲ್ಲ, ಆದರೆ ಈಗ ಅದನ್ನು ಗಟ್ಟಿಯಾಗಿ ಹೇಳಲು ಒತ್ತಾಯಿಸುತ್ತಿದ್ದೀರಿ. ಇದು ಮಾರ್ಗವಲ್ಲ. ಸುಪ್ರೀಂಕೋರ್ಟ್ನ ದ್ವಿಸದಸ್ಯ ಪೀಠವು ಶಿಕ್ಷೆಗೆ ತಡೆಯಾಜ್ಞೆ ನೀಡಿದಾಗ ಅದನ್ನು ರದ್ದುಪಡಿಸುವುದಿಲ್ಲ ಎಂದು ಹೇಳುವ ಹಕ್ಕು ರಾಜ್ಯಪಾಲರಿಗೆ ಇಲ್ಲ. ಕಾನೂನಿಗೆ ಅನುಸಾರವಾಗಿ ಅವರಿಗೆ ಸರಿಯಾಗಿ ಸಲಹೆ ನೀಡಿ ಸುಪ್ರೀಂಕೋರ್ಟ್ ಶಿಕ್ಷೆಗೆ ತಡೆ ನೀಡಿದಾಗ ಕಾನೂನು ತನ್ನ ಮಾರ್ಗವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ರಾಜ್ಯಪಾಲರಿಗೆ ತಿಳಿಸುವುದು ಉತ್ತಮ. ಏನಾಗುತ್ತಿದೆ ಎಂದು ನೀವು ನೋಡುತ್ತೀರಿ. 5 ಕಿಲೋ ಉಚಿತ ಆಹಾರ ಧಾನ್ಯಗಳಲ್ಲಿ ಭಾರತದ ಭವಿಷ್ಯ ಅಡಗಿಲ್ಲ. ಅದರ ಸಂಸ್ಥೆಗಳು ಸಂವಿಧಾನದ ಪ್ರಕಾರ ಕೆಲಸ ಮಾಡದಿದ್ದರೆ ಅದು ಒಳ್ಳೆಯದಲ್ಲ. ಹೀಗಾದಾಗಲೆಲ್ಲ ಇಂತಹ ಸಂದರ್ಭಗಳಲ್ಲಿ ಪ್ರಧಾನಿ ಮೋದಿಯವರು ರಾಜ್ಯಪಾಲರಿಗೆ ಎಚ್ಚರಿಕೆ ನೀಡಿ ರಾಷ್ಟ್ರಪತಿ ಭವನದಿಂದ ಸೂಚನೆಗಳನ್ನು ನೀಡಿರುವುದನ್ನು ನೋಡಿದ್ದೀರಾ? ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಇತ್ತೀಚೆಗೆ ಹಲವು ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿರುವುದು ಇದೇ ಮೊದಲಲ್ಲ. ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರು ಕಾನೂನನ್ನು ಅಂಗೀಕರಿಸುವುದಿಲ್ಲ. ಮಸೂದೆ ಅಂಗೀಕರಿಸಲ್ಪಟ್ಟಿದೆ ಮತ್ತು ಹಲವು ತಿಂಗಳುಗಳವರೆಗೆ ಅವರ ಬಳಿ ಇರುತ್ತದೆ. ವಿರೋಧ ಪಕ್ಷಗಳ ಆಡಳಿತವಿರುವ ರಾಜ್ಯಗಳಲ್ಲಿ ಇದು ಹೆಚ್ಚಾಗಿ ನಡೆಯುತ್ತದೆ. ಇದು ಪ್ರಜಾಸತ್ತಾತ್ಮಕ ಮಾರ್ಗವೇ? ನ್ಯಾಯಾಲಯ ತಪ್ಪಾಗಿದೆ. ಇದೀಗ ಮಾರ್ಚ್ 22 ರಾಜ್ಯಪಾಲ R.N. ರವಿ ಯಾಕೆ ಹೀಗೆ ಮಾಡಿದ್ದಾರೆ ಎಂದು ಸುಪ್ರೀಂಕೋರ್ಟ್ನಲ್ಲಿ ಅಟಾರ್ನಿ ಜನರಲ್ ಉತ್ತರಿಸಲಿದ್ದಾರೆ. R.N. ರವಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬರುತ್ತದೆ? ಸಂವಿಧಾನ ವಿರೋಧಿ ಕೆಲಸ ಮಾಡಲು ಯಾರಿಂದ ರಕ್ಷಣೆ ಸಿಗುತ್ತದೆ? ಸಚಿವರಿಗೆ ಪ್ರಮಾಣ ವಚನ ಬೋಧಿಸುತ್ತಾರೋ ಇಲ್ಲವೋ ಎಂಬುದನ್ನು ನಿರಾಕರಿಸಲು ರಾಜ್ಯಪಾಲರು ಯಾರು? ನಿಸ್ಸಂಶಯವಾಗಿ ಇದು ಸಂಭವಿಸುವುದಿಲ್ಲ. ಶಾಸಕ ಪೊನ್ಮುಡಿ ಶಿಕ್ಷೆಗೆ ತಡೆ ನೀಡಲಾಗಿದೆ ಎಂದು ಸುಪ್ರೀಂಕೋರ್ಟ್ ಹೇಳಿದೆ. ಶಿಕ್ಷೆಗೆ ತಡೆ ನೀಡಿದಾಗ ರಾಜ್ಯಪಾಲರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸದಂತೆ ತಡೆಯುವುದು ಹೇಗೆ? ತಮಿಳುನಾಡು ಸರ್ಕಾರದ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ದರು. ಮುಖ್ಯಮಂತ್ರಿಗಳ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ಸಚಿವ ಸ್ಥಾನ ನೀಡಲು ನಿರಾಕರಿಸಿರುವುದು 25 ವರ್ಷಗಳ ಇತಿಹಾಸದಲ್ಲಿ ಅಭೂತಪೂರ್ವವಾಗಿದೆ ಎಂದರು. ರಾಜ್ಯಪಾಲರ ವಿರುದ್ಧ ಸುಪ್ರೀಂಕೋರ್ಟ್ ಈಗಾಗಲೇ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದ್ದು, ಮಸೂದೆಗಳನ್ನು ಬಾಕಿ ಉಳಿಸಿಕೊಂಡು ಒಟ್ಟಾಗಿ ರಾಷ್ಟ್ರಪತಿಗಳಿಗೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದರು. ಶಿಕ್ಷೆಗೆ ತಡೆ ನೀಡಿದಾಗ ಅವರ ಅನರ್ಹತೆಗೆ ತಡೆ ನೀಡಲಾಯಿತು. ಆಗ ಪೊನ್ಮುಡಿಯ ಸ್ಥಿತಿ ಸ್ವಯಂಚಾಲಿತವಾಗಿ ಮರುಸ್ಥಾಪಿಸುತ್ತದೆ ಎಂದು ನ್ಯಾಯಾಲಯ ಹೇಳಿದೆ. ಹಾಗಾದರೆ ಮತ್ತೆ ಪ್ರಮಾಣ ವಚನ ಏಕೆ ಬೇಕಿತ್ತು? ಇದು ಮೊದಲ ಪ್ರಕರಣವಲ್ಲ. June 2023 ಇಡೀ ತಮಿಳುನಾಡು ಸರ್ಕಾರದ ಸಚಿವ ವಿ ಸೆಂಥಿಲ್ ಬಾಲಾಜಿ ಅವರನ್ನು ಬಂಧಿಸಿತು. ಶಿಕ್ಷೆಯನ್ನು ಇನ್ನೂ ನೀಡಲಾಗಿಲ್ಲ. ಆದರೆ ಅವರನ್ನು ಬಂಧಿಸಿದ ತಕ್ಷಣ ರಾಜ್ಯಪಾಲರು ಸ್ವತಃ ಸಚಿವರನ್ನು ವಜಾಗೊಳಿಸಿ ತಮ್ಮ ಆದೇಶವನ್ನು ಪ್ರಕಟಿಸಿದರು. ರಾಜ್ಯಪಾಲರು ಹೇಗೆ ವಜಾ ಮಾಡುತ್ತಾರೆ ಎಂಬ ಗದ್ದಲ ಎದ್ದಿದೆ. ಆಗ ಗೃಹ ಸಚಿವ ಅಮಿತ್ ಶಾ ಮಧ್ಯಪ್ರವೇಶಿಸಿ ರಾಜ್ಯಪಾಲರು ತಮ್ಮ ನಿರ್ಧಾರವನ್ನು ಹಿಂಪಡೆದರು. ನ್ಯಾಯಮೂರ್ತಿ ಯೇಸೋಕಾ ಮತ್ತು ಉಜ್ವಲ್ ಭುಯಾನವರನ್ನೊಳಗೊಂಡ ಸುಪ್ರೀಂಕೋರ್ಟ್ ಪೀಠವು ಅರ್ಜಿಯನ್ನು ವಜಾಗೊಳಿಸುವಾಗ ರಾಜ್ಯ ಸಚಿವ ಸಂಪುಟವು ಸಚಿವರನ್ನು ತೆಗೆದುಹಾಕುವಂತೆ ಸಲಹೆ ನೀಡಿದಾಗ ಮಾತ್ರ ರಾಜ್ಯಪಾಲರು ಸಚಿವರನ್ನು ತೆಗೆದುಹಾಕಬಹುದು ಎಂದು ಹೇಳಿದರು. ಹೈಕೋರ್ಟ್ ಕೂಡ ಇದೇ ತೀರ್ಪನ್ನು ನೀಡಿದ್ದು, ರಾಜ್ಯಪಾಲರು ತಮ್ಮ ಸ್ವಂತ ಇಚ್ಛೆಯ ಮೇರೆಗೆ ಸಚಿವರನ್ನು ವಜಾಗೊಳಿಸುವಂತಿಲ್ಲ ಎಂದು ಸುಪ್ರೀಂಕೋರ್ಟ್ ಕೂಡ ನಂಬಿತ್ತು. ಇದು ಅಂತಹ 2ನೇ ಪ್ರಕರಣವಾಗಿದೆ. ಯಾರನ್ನೂ ಕೇಳದೆ ಸಚಿವರನ್ನು ವಜಾ ಮಾಡಿ ಯಾರಿಗೂ ಪ್ರಮಾಣ ವಚನ ಬೋಧಿಸಲು ನಿರಾಕರಿಸಿದ್ದಾರೆ. ರಾಜ್ಯಪಾಲ R.N. ರವಿ ಈ ಹುದ್ದೆಗೆ ಅರ್ಹರಲ್ಲ ಎಂದರೆ ಸಾಕಲ್ಲವೇ? ಆಗ ಅವರನ್ನು ವಜಾ ಮಾಡಬೇಕಿತ್ತು. ಆಗದಿದ್ದರೆ ಈಗಲೇ ವಜಾ ಮಾಡಬೇಕು. ಸಾಂವಿಧಾನಿಕ ಸಂಸ್ಥೆಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಅವರ ನಡವಳಿಕೆಯು ಯಾವುದೇ ರೀತಿಯಲ್ಲಿ ಭರವಸೆ ನೀಡುತ್ತದೆಯೇ? ವರದಿಯು November 2023 ರದ್ದಾಗಿದೆ. R.N. ರವಿ 10 ಮಸೂದೆಗಳನ್ನು ಅಂಗೀಕರಿಸಿದರು. November 20 ಸುಪ್ರೀಂಕೋರ್ಟ್ ತಮಿಳುನಾಡು ರಾಜ್ಯಪಾಲ R.N. ರವಿ ಅವರನ್ನು ಉದ್ದೇಶಿಸಿ 3 ವರ್ಷಗಳ ಕಾಲ ಅವರು ಮಸೂದೆಯನ್ನು ತಡೆಹಿಡಿಯಲಾಗಿದೆ ಎಂದು ಹೈಲೈಟ್ ಮಾಡಿತು. ವಿಧಾನಸಭೆಯು ಮಸೂದೆಯನ್ನು ಮರು ಅಂಗೀಕರಿಸಿದ ನಂತರ ರಾಜ್ಯಪಾಲರು ಅದನ್ನು ಅನುಮೋದಿಸಬೇಕು ಎಂದು ನ್ಯಾಯಾಲಯ ಹೇಳಿತು. ಮರು ಅಂಗೀಕಾರಗೊಂಡ ಮಸೂದೆಯನ್ನು ತಿರಸ್ಕರಿಸಲು ಅನುಮತಿಯಿಲ್ಲ. ಈ ಘಟನೆಯು February 2024 ವರದಿಯಾಗಿದೆ. ತಮಿಳುನಾಡು ವಿಧಾನಸಭೆಯ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲ ಆರ್ ಎನ್ ರವಿಯವರು ಭಾಷಣದ ಮೊದಲು ಮತ್ತು ನಂತರ ರಾಷ್ಟ್ರಗೀತೆಯನ್ನು ನುಡಿಸಲು ಸೂಚಿಸಿದ ಲೋಪವನ್ನು ಉಲ್ಲೇಖಿಸಿ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನು ಓದಲು ನಿರಾಕರಿಸಿದರು. ಭಾಷಣದ ಹಲವಾರು ಭಾಗಗಳೊಂದಿಗೆ ಭಿನ್ನಾಭಿಪ್ರಾಯಗಳ ಕಾರಣ ವಾಸ್ತವಿಕ ಮತ್ತು ನೈತಿಕ ಆಧಾರದ ಮೇಲೆ ಭಾಷಣವನ್ನು ಓದಲು ಅವರು ಅಸಮರ್ಥತೆಯನ್ನು ವ್ಯಕ್ತಪಡಿಸಿದರು. ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು ಸಾಂವಿಧಾನಿಕ ಶಿಷ್ಟಾಚಾರವನ್ನು ಉಲ್ಲಂಘಿಸುತ್ತದೆ ಎಂದು ಪ್ರತಿಪಾದಿಸಿದ ಅವರು ತಮ್ಮ ಭಾಷಣವನ್ನು ಮುಕ್ತಾಯಗೊಳಿಸಿದರು. ನಂತರ ಸ್ಪೀಕರ್ ಅದನ್ನು ತಮಿಳಿನಲ್ಲಿ ಓದಿದರು. ಈ ಘಟನೆಯು ರಾಜ್ಯಪಾಲರ ಸಂವಿಧಾನದ ಅನುಸರಣೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ, ಏಕೆಂದರೆ ಅವರು ಸಾಂವಿಧಾನಿಕ ಆದೇಶಗಳಿಗಿಂತ ವೈಯಕ್ತಿಕ ವಿವೇಚನೆಯಿಂದ ವರ್ತಿಸುತ್ತಾರೆ. ತನ್ನ ಖಾತೆಗಳನ್ನು ಮುಚ್ಚಲಾಗಿದೆ ಎಂಬ ಕಾಂಗ್ರೆಸ್ ಪಕ್ಷದ ಇತ್ತೀಚಿನ ಆರೋಪವು ವಿವಾದವನ್ನು ಹೆಚ್ಚಿಸಿದೆ. ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ಪತ್ರಿಕಾಗೋಷ್ಠಿಯಲ್ಲಿ ಭಾರತದ ಪ್ರಜಾಪ್ರಭುತ್ವ ಸ್ಥಿತಿಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಆದರೆ ರಾಜ್ಯಪಾಲ ಆರ್ ಎನ್ ರವಿ ಅವರನ್ನು ಸುಪ್ರೀಂ ಕೋರ್ಟ್ ಟೀಕಿಸಿರುವುದು ಅವರ ಸಾಂವಿಧಾನಿಕ ಅನುಸರಣೆ ಬಗ್ಗೆ ಅನುಮಾನ ಮೂಡಿಸಿದೆ. ರವಿಶಂಕರ್ ಪ್ರಸಾದ್ ಅವರಿಗೆ ನ್ಯಾಯಾಂಗದ ಮೇಲಿನ ಅಭಿಮಾನ ರಾತ್ರೋರಾತ್ರಿ ಕಾನೂನು ಸಚಿವರ ಬದಲಾವಣೆ ಹಾಗೂ ಕಿರಣ್ ರಿಜಿಜು ಅವರ ಪದಚ್ಯುತಿಯನ್ನು ಪ್ರಶ್ನಿಸುವಂತೆ ಪ್ರೇರೇಪಿಸಬೇಕು. ರಾಜ್ಯಪಾಲ ಆರ್ ಎನ್ ರವಿ ಕುರಿತು ಸುಪ್ರೀಂ ಕೋರ್ಟ್ನ ಹೇಳಿಕೆಗಳು ಹೆಮ್ಮೆಯ ಮಾತಲ್ಲ, ಆದರೆ ರಾಜ್ಯಪಾಲರನ್ನು ನಾಚಿಕೆಯಿಂದ ಕೆಳಗಿಳಿಸಬೇಕೆಂದು ಸೂಚಿಸಿದೆ. ಸಾಂವಿಧಾನಿಕ ಸಂಸ್ಥೆಗಳ ಸ್ಥಿತಿಯನ್ನು ಚರ್ಚಿಸುವುದು ಭಾರತದ ಭವಿಷ್ಯಕ್ಕಾಗಿ ನಿರ್ಣಾಯಕವಾಗಿದೆ, ಮಾನನಷ್ಟವಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆಪಾದಿತ ಸುಳ್ಳುಗಳು, ಮೋದಿ ಸರ್ಕಾರದ ಅವಧಿಯಲ್ಲಿ ನೇಮಕಗೊಂಡ ಗವರ್ನರ್ಗಳ ಅಸಾಂವಿಧಾನಿಕ ಕ್ರಮಗಳು ಮತ್ತು ಸರ್ಕಾರದ ಅಸಂವಿಧಾನಿಕ ಕಾನೂನುಗಳು ಪ್ರಜಾಸತ್ತಾತ್ಮಕ ತತ್ವಗಳ ನಿರ್ಲಕ್ಷ್ಯವನ್ನು ಎತ್ತಿ ತೋರಿಸುತ್ತವೆ. ಐಟಿ ನಿಯಮಗಳ ತಿದ್ದುಪಡಿ 2023 ಸವಾಲುಗಳ ಕುರಿತು ಬಾಂಬೆ ಹೈಕೋರ್ಟ್ನ ಅಂತಿಮ ತೀರ್ಪಿನವರೆಗೆ ಸುಪ್ರೀಂ ಕೋರ್ಟ್ ತಡೆಹಿಡಿದಿರುವ ಐಟಿ ಕಾಯ್ದೆಗೆ ತಿದ್ದುಪಡಿ ಮಾಡುವ ಮೂಲಕ ಫ್ಯಾಕ್ಟ್ ಚೆಕ್ ಯೂನಿಟ್ ಎಫ್ಸಿಯು ಸ್ಥಾಪನೆಯು ಪತ್ರಕರ್ತರು ಮತ್ತು ಯೂಟ್ಯೂಬರ್ಗಳಿಗೆ ಮಹತ್ವದ ಬೆಳವಣಿಗೆಯಾಗಿದೆ. ಸರ್ಕಾರದ ಹೇಳಿಕೆಗಳ ವಿಶ್ವಾಸಾರ್ಹತೆ ಮತ್ತು ತಪ್ಪು ಮಾಹಿತಿಯನ್ನು ಪರಿಹರಿಸುವಲ್ಲಿ ಎಫ್ಸಿಯುನ ಪಾತ್ರ, ವಿಶೇಷವಾಗಿ ತಪ್ಪುದಾರಿಗೆಳೆಯುವ ಹೇಳಿಕೆಗಳು ಮಂತ್ರಿಗಳಿಂದ ಬಂದಾಗ, ಪ್ರಶ್ನಾರ್ಹವಾಗಿದೆ. ಆ ಸಮಯದಲ್ಲಿ ವಿದೇಶಾಂಗ ಸಚಿವಾಲಯದ ನಿರಾಕರಣೆಗಳ ಹೊರತಾಗಿಯೂ ಮೋದಿಜಿಯವರು ಉಕ್ರೇನ್ ಯುದ್ಧವನ್ನು ಕೊನೆಗೊಳಿಸಿದರು ಎಂದು ಹೇಳುವ ಬಿಜೆಪಿಯ ಪ್ರಚಾರದ ವಿಡಿಯೋ ಮತ್ತು ತಪ್ಪುದಾರಿಗೆಳೆಯುವ ಜಾಹೀರಾತುಗಳ ಬಗ್ಗೆ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ನ ದೂರುಗಳು ತಪ್ಪು ಮಾಹಿತಿಯನ್ನು ಎದುರಿಸುವಲ್ಲಿನ ಸವಾಲುಗಳನ್ನು ಒತ್ತಿಹೇಳುತ್ತವೆ. ಈ ಪರಿಸ್ಥಿತಿಯು ಸಾಂವಿಧಾನಿಕ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ಸಂಕೀರ್ಣತೆಗಳನ್ನು ಮತ್ತು ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸುತ್ತದೆ. ಆಡಳಿತ ಪಕ್ಷದಿಂದ ತಪ್ಪು ಮಾಹಿತಿ ಪ್ರಸಾರವಾಗುತ್ತಿದೆ. ಕಾಂಗ್ರೆಸ್ ವಕ್ತಾರ ಸುಪ್ರಿಯಾ ಶ್ರೀನೆಟ್ ಮತ್ತು ಕ್ವೋಟ್, ಸಚಿವರು ತುಂಬಾ ತಪ್ಪುದಾರಿಗೆಳೆಯುವ ವಿಡಿಯೋವನ್ನು ಪ್ರಸಾರ ಮಾಡುತ್ತಿದ್ದಾರೆ. ನ್ಯಾಯಾಲಯವು ಈಗಾಗಲೇ 2G ಪ್ರಕರಣದಲ್ಲಿ ಎಲ್ಲರನ್ನೂ ಖುಲಾಸೆಗೊಳಿಸಿದೆ, ಯಾರೂ ತಪ್ಪಿತಸ್ಥರಲ್ಲ ಎಂದು ಘೋಷಿಸಿದೆ. 10 ವರ್ಷಗಳ ನಂತರ ಇಂತಹ ತಪ್ಪುದಾರಿಗೆಳೆಯುವ ವಿಡಿಯೋವನ್ನು ಏಕೆ ಪ್ರಸಾರ ಮಾಡಲಾಗುತ್ತಿದೆ? ಆಯೋಗವು ತೆಗೆದುಹಾಕುತ್ತದೆ ಎಂದು ನಾವು ನಿರೀಕ್ಷಿಸುತ್ತೇವೆ. ಮೋದಿಜಿಯವರು ಯುದ್ಧವನ್ನು ನಿಲ್ಲಿಸಿದ್ದಾರೆಂದು ಹೇಳಿಕೊಳ್ಳುವ ವಿಡಿಯೋವನ್ನು ಪ್ರಸಾರ ಮಾಡಲಾಯಿತು. ಇದು ಸೇನೆಯನ್ನು ಬಳಸುತ್ತಿರುವುದನ್ನು ತೋರಿಸಿದೆ ಮತ್ತು ಅದನ್ನು ನಾವು ನಿಷೇಧಿಸಿದ್ದೇವೆ ಮತ್ತು ಅದರ ಅನುಮೋದನೆಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ದೇವೆ. ವಾಟ್ಸ್ಆ್ಯಪ್ ಮೂಲಕ ಪತ್ರ ಬರೆದಿದ್ದು, ಅದಕ್ಕೆ ಸಂಬಂಧಿಸಿದ ಹ್ಯಾಶ್ಟ್ಯಾಗ್ಗಳನ್ನು ತೆಗೆದುಹಾಕಲಾಗುವುದು ಎಂದು ಬಿಜೆಪಿ ರಾಜ್ಯ ಸರ್ಕಾರಗಳು ನಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿವೆ. ಬಿಜೆಪಿ ಸಂಸದೆ ಶೋಭಾ ನೀಡಿರುವ ಹೇಳಿಕೆಗೆ ನಾವು ಆಕ್ಷೇಪ ವ್ಯಕ್ತಪಡಿಸಿದ್ದು, ಕೆಲವನ್ನು ಉದ್ದೇಶಿಸಿ ಮಾತನಾಡಿದ್ದು, ಉಳಿದವುಗಳ ಬಗ್ಗೆ ಭರವಸೆ ಇದೆ. ಸಮತಟ್ಟಾದ ಮೈದಾನದ ಕೊರತೆಯಿಂದ ಸುಳ್ಳುಗಳನ್ನು ಹಬ್ಬಿಸಲಾಗುತ್ತಿದೆ. ಆಯೋಗವು ಗಮನಹರಿಸಿ ಕ್ರಮ ಕೈಗೊಳ್ಳುವ ನಿರೀಕ್ಷೆಯಿದೆ. ಮತ್ತು ಕ್ವೋಟ್, ಇದು ತಪ್ಪುದಾರಿಗೆಳೆಯುವ ಹೇಳಿಕೆಯಾಗಲಿ ಅಥವಾ ವಿಡಿಯೋವಾಗಲಿ, ತನಿಖೆ ಮಾಡುವ ಅಧಿಕಾರವನ್ನು ಸರ್ಕಾರ ಹೊಂದಿದ್ದರೆ ಅದು ಯಾವಾಗಲೂ ತನ್ನದೇ ಆದ ವಿಡಿಯೋಗಳನ್ನು ಮಾನ್ಯ ಮಾಡುತ್ತದೆ ಮತ್ತು ಪತ್ರಕರ್ತರ ವರದಿಯನ್ನು ನಕಲಿ ಎಂದು ಲೇಬಲ್ ಮಾಡುತ್ತದೆ. ಹಲವಾರು ಮಂತ್ರಿಗಳು ಮೋದಿಜಿ ಎಂದು ಸುಳ್ಳು ಹೇಳಿದ್ದಾರೆ. ಉಕ್ರೇನ್ ಯುದ್ಧವನ್ನು ನಿಲ್ಲಿಸುವುದು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಪಿಐಬಿಯ ಕೆಲಸವಲ್ಲ. ಅಂತಹ ಹೇಳಿಕೆಗಳು ಸರಿಯಲ್ಲ ಮತ್ತು ಈಗ ಅದನ್ನು ಮಾಡಬಾರದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಅದೇ ಸರ್ಕಾರವು ಸತ್ಯ ಪರೀಕ್ಷೆಗಾಗಿ ಕಾನೂನನ್ನು ಪರಿಚಯಿಸುತ್ತಿದೆಯೇ? 2023 ಏಪ್ರಿಲ್ 6 ಸಚಿವಾಲಯವು ಸತ್ಯ ಪರಿಶೀಲನೆಯನ್ನು ಹಿಂತೆಗೆದುಕೊಳ್ಳಬೇಕಾಯಿತು. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಐಟಿ ನಿಯಮಗಳನ್ನು ತಿದ್ದುಪಡಿ ಮಾಡಿತು. ಅದರ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಸತ್ಯ ಪರಿಶೀಲನಾ ಘಟಕವನ್ನು ರಚಿಸಿತು. ವಕೀಲ ಅಪಾರ್ ಗುಪ್ತಾ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಅದರ ಅಪಾಯಗಳನ್ನು ವಿವರಿಸಿದ್ದಾರೆ. ಈ ಇಲಾಖೆಯು ಯಾವುದೇ ಆನ್ಲೈನ್ ಕಾಮೆಂಟ್, ಸುದ್ದಿ ವರದಿ, ಅಥವಾ ಸರ್ಕಾರಿ ಅಧಿಕಾರಿಗಳು ಅಥವಾ ಸಚಿವಾಲಯಗಳ ಕುರಿತು ಕಾಮೆಂಟ್ ಅನ್ನು ಹೇಗೆ ಗುರುತಿಸಬಹುದು ಮತ್ತು ಅದನ್ನು ತೆಗೆದುಹಾಕಲು ಸಾಮಾಜಿಕ ಮಾಧ್ಯಮ ಕಂಪನಿಯನ್ನು ಹೇಗೆ ಸಂಪರ್ಕಿಸಬಹುದು ಎಂಬುದನ್ನು ವಿವರಿಸಿದ್ದಾರೆ. ನಿಯಮಗಳು ಸುಳ್ಳು ಅಥವಾ ತಪ್ಪಾದ ಸುದ್ದಿ ಯಾವುದು ಎಂಬುದನ್ನು ಸ್ಪಷ್ಟಪಡಿಸುವುದಿಲ್ಲ ಅಥವಾ ವಿಚಾರಣೆಗಳು ಎಲ್ಲಿ ನಡೆಯುತ್ತವೆ ಅಥವಾ ಹೇಗೆ ಸ್ಪಷ್ಟೀಕರಣಗಳನ್ನು ನೀಡಲಾಗುತ್ತದೆ ಎಂಬುದರ ಕುರಿತು ಮಾಹಿತಿಯನ್ನು ಒದಗಿಸುವುದಿಲ್ಲ. ಹಾಸ್ಯನಟ ಕುನಾಲ್ ಕಮ್ರಾ ಮತ್ತು ಎಡಿಟರ್ಸ್ ಗಿಲ್ಡಿ ಬಗ್ಗೆ ನ್ಯಾಯಾಲಯದ ಮೊರೆ ಹೋಗಿದ್ದರು. ಬಾಂಬೆ ಹೈಕೋರ್ಟ್ನಲ್ಲಿ ಪ್ರಕರಣ ನಡೆಯುತ್ತಿದ್ದು ವಿಚಾರಣೆ ಮುಗಿಯುವವರೆಗೆ ನಿಯಮಗಳನ್ನು ಜಾರಿಗೊಳಿಸುವುದಿಲ್ಲ ಎಂದು ಸರ್ಕಾರ ಹೇಳಿದೆ. ಆದಾಗ್ಯೂ ಸರ್ಕಾರವು ಮಾರ್ಚ್ 20ರಂದು ಗೆಜೆಟ್ನಲ್ಲಿ ನಿಯಮಗಳನ್ನು ಮರುಪ್ರಕಟಿಸಿತು. ಕುನಾಲ್ ಕಮ್ರಾ, ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾ ಮತ್ತು ಅಸೋಸಿಯೇಷನ್ ಆಫ್ ಇಂಡಿಯನ್ ಮ್ಯಾಗಜೀನ್ಗಳು ಈ ನಿಯಮಗಳನ್ನು ನಿಷೇಧಿಸುವಂತೆ ಕೋರಿ ಸುಪ್ರೀಂಕೋರ್ಟ್ಗೆ ಮೊರೆ ಹೋದವು. ನಿಯಮಗಳಿಗೆ ಸವಾಲುಗಳು ಗಂಭೀರವಾದ ಸಾಂವಿಧಾನಿಕ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತವೆ ಎಂದು ಸುಪ್ರೀಂಕೋರ್ಟ್ ನಿಷೇಧ ಹೇರಿದೆ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಭೂತ ಹಕ್ಕಿನ ಮೇಲೆ 2023ರಲ್ಲಿ ತಿದ್ದುಪಡಿ ಮಾಡಲಾದ ನಿಯಮ 3(1)(b)(v) ಪ್ರಭಾವವನ್ನು ಹೈಕೋರ್ಟ್ ಪರಿಶೀಲಿಸುತ್ತದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್, ನ್ಯಾಯಮೂರ್ತಿ ಜೆಬಿ ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಅವರನ್ನೊಳಗೊಂಡ ಪೀಠ ಈ ಆದೇಶ ಹೊರಡಿಸಿದೆ. ಇಂದು ಸುಪ್ರೀಂಕೋರ್ಟ್ನ ಕಾಮೆಂಟ್ಗಳು ಗವರ್ನರ್ನಿಂದ ಸ್ಟೇಟ್ ಬ್ಯಾಂಕ್ವರೆಗೆ ಸಂಸ್ಥೆಗಳು ಸಾಂವಿಧಾನಿಕ ಮಿತಿಗಳಿಗೆ ಎಷ್ಟು ಮಟ್ಟಿಗೆ ಬದ್ಧವಾಗಿವೆ ಎಂಬುದನ್ನು ಎತ್ತಿ ತೋರಿಸುತ್ತವೆ. 2024ರ ಚುನಾವಣೆ ಕೇವಲ ಪ್ರಧಾನಿಯನ್ನು ಆಯ್ಕೆ ಮಾಡುವುದಲ್ಲ, ಇದು ಸಾಂವಿಧಾನಿಕ ಮೌಲ್ಯಗಳನ್ನು ಕಾಪಾಡುವುದು ಮತ್ತು ರಕ್ಷಿಸುವುದು. ಇದನ್ನು ನೆನಪಿಡು. ನಮಸ್ಕಾರ, ನಾನು ರವೀಶ್ ಕುಮಾರ್.